उच्छदं शापान्मणिग्रीव विमोचनं स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्तितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन्मम। ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानुषान् विश्वप्रियगुरून् वन्दे मन्दोहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। ॐ जन्माद्यस्य यतोन्मजादितरतश्चार्थेष्वभिघ्नस्वराट् तेने ब्रह्महृदायादिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः। हरिः ओम्। ಇವತ್ತು ವಿಶೇಷವಾಗಿರತಕ್ಕಂಥ ಶೇಷದಾಸರ ಆರಾಧನಾ ದಿವಸ. ಶೇಷದಾಸರು ಎಲ್ಲರಿಗೂ ಗೊತ್ತಿದ್ದಂತೆ ಮೊದಲು ಕಲ್ಲಿನಲ್ಲಿ ಇದ್ದುಕೊಂಡು ವಿಶೇಷವಾಗಿರತಕ್ಕಂಥ ಸಾಧನೆ ಮಾಡಿರತಕ್ಕಂಥ ಮಹಾನುಭಾವರು, ಭಗವಂತನ ದರ್ಶನ ಮಾಡಿರತಕ್ಕಂಥ ಮಹಾನುಭಾವರವರು. ಅದರಲ್ಲಿ ಮೊದಲವರಿದ್ದದ್ದು ಗೃಹಸ್ಥರಾಗಿ ಶೇಷಪ್ಪ ಅಂತಲೇ ಹೆಸರು. ಶೇಷಪ್ಪ ಅಂದರೆ ಹೆಸರು ದರೂರು ಅಂತ ಅವರ ದೇವೂರು. ಈಗಲೂ ಅಲ್ಲಿ ಹೊಲ ಮನೆ ಎಲ್ಲ ಇವೆ. ಅವರದ್ದೇ ಹೊಲ, ಅಲ್ಲೇ ಅವರದ್ದೇ ಒಂದು ಬಾವಿ. ಭಾವಿ ಎದುರಿಗೆ ಅವರಲ್ಲೇ ಇದ್ದುಕೊಂಡು ಪ್ರಾಣದೇವರು ಉಪಾಸನೆ ಮಾಡಲಿಕ್ಕೆ ಪ್ರಾಣದೇವರು ಪ್ರತಿಷ್ಠೆ ಮಾಡಿಕೊಂಡಿದ್ದಾರೆ. ಅಲ್ಲಿ ಅದ್ಭುತವಾಗಿರ್ತಕ್ಕಂಥ ಜಾಗ. ಅಲ್ಲಿ ಅವರಿದ್ದ ನಂತರ ವಿಶೇಷವಾಗಿ ಗದ್ವಾಲ ಸಂಸ್ಥಾನದಲ್ಲಿ ದಿವಾನರಾಗಿದ್ದರು. ಒಂದು ಸಲ ಗದ್ವಾಲ ರಾಜ ತೀರಿಕೊಂಡು ಹೋದ. ರಾಣಿ ಪಟ್ಟಕ್ಕೆ ಬಂದಳು. ಯಾರೋ ರಾಣಿಗೆ ಇವರ ಮೇಲೆ ಇಲ್ಲದ್ದೆಲ್ಲ ಹೇಳಿದರು. ಅದಕ್ಕೆ ಆಕೆಗೆ ತುಂಬ ಮನಸ್ಸಿಗೆ ಇವರ ಮೇಲೆ ವಿಪರೀತ ಭಾವನೆಗಳು ಬಂದು ಸಭೆಯಲ್ಲಿ ಅವಮಾನ ಮಾಡಿಸ್ತಾಳೆ. ಅದಕ್ಕವರು ಆ ಸಭೆ ಆ ವಿಶೇಷವಾದ ಸಂಸ್ಥಾನವನ್ನು ಆ ಪದವಿಯನ್ನು ತಿರಸ್ಕಾರ ಮಾಡಿ ತಾವು ಬಂದುಬಿಡ್ತಾರೆ. ಬಂದು ತುಂಬ ನೊಂದುಕೊಳ್ತಾರೆ. ಸಾಕು, ಈ ಥರ ಅವಮಾನದಿಂದ ಬದುಕೋಕ್ಕಿಂತ ಪ್ರಾಣತ್ಯಾಗ ಮಾಡೋದೇ ಉತ್ತಮ ಅಂತ ವಿಶೇಷವಾಗಿರತಕ್ಕಂಥ ಚಿಂತರವೇಲಿ ಪ್ರಾಣದೇವರ ಸೇವಾ ಮಾಡಲಿಕ್ಕೆ ಹೋಗ್ತಾರೆ. ಪ್ರಾಣದೇವರ ಹತ್ರ ಹೋಗ್ತಾರೆ. ಹೋಗಿದ್ದೇನು ಅಂದರೆ ಅವರಿಗೆ ಮೊದಲೇ ಗೊತ್ತಿತ್ತು ಆ ಪ್ರಾಣದೇವರ ಸುತ್ತು ವಿಶೇಷವಾಗಿ ಅದು ವ್ಯಾಸರಾಯ ಪ್ರತಿಷ್ಠಿತ ಪ್ರಾಣದೇವರು, ಅದ್ಭುತವಾದ ಶಕ್ತಿ ಇರತಕ್ಕಂಥ ಪ್ರಾಣದೇವರು, ಅಂದರೆ ಶಕ್ತಿ ಪ್ರಕಟ ಮಾಡಿದ ಸನ್ನಿಧಾನ. ಅಲ್ಲಿ ಸುತ್ತು ಹುತ್ತಿತ್ತು, ಅಲ್ಲಿ ಹಾವಿರುತ್ತೆ, ಒಳಗೆ ಕೈ ಇಡೋಣ ಕಚ್ಚುತ್ತೆ ಪ್ರಾಣತ್ಯ ಆಗುತ್ತೆ ಅಂತ ಹೋಗಿ ಕೈ ಇಟ್ಟೆ ಕೂತಿದ್ರು. ಎಷ್ಟೊತ್ತಾದರೂ ಹಾವು ಬರಲಿಲ್ಲ. ಪ್ರಾಣದೇವರಿದ್ದಾರೆ, ಅವ್ರು ಬಿಡ್ತಾರಾ? ನಂತರ ಮನಸ್ಸು ಬದಲಾಯಿತು, ಸರಿ ಆಯಿತು, ಪ್ರಾಣದೇವರ ಸೇವಾ ಮಾಡೋಣ, ಅನುಗ್ರಹ ಮಾಡ್ತಾರೆ ಅಂತ ಅವರ ಸೇವಾ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಆ ಶುರು ಮಾಡಿದಾಗ ವಿಶೇಷವಾಗಿರತಕ್ಕಂಥ ಜ್ವರಾದಿಗಳು ಬರುತ್ತೆ. ಅಲ್ಲಿ ಅವರು ಹೋಗಿದ್ದು ಉಟ್ಟುಕೊಳ್ಳಿಕ್ಕೊಂದು ಪಂಚೆ, ಮೇಲೆ ಹೊದ್ಕೊಳ್ಳಿಕ್ಕೊಂದು ಪಂಚೆ, ಎಷ್ಟೇ ಇಟ್ಟುಕೊಂಡು ಹೋಗಿರ್ತಾರೆ ಅಲ್ಲಿಗೆ. ಅಲ್ಲೇ ಎದುರಿಗೆ ಒಂದು ಬಾವಿಯಲ್ಲಿ ಸ್ನಾನ ಮಾಡೋದು, ಒದ್ದೆ ಬಟ್ಟೆಯಿಂದ ಬರುವುದು, ಆ ಒಣಗೋ ಪರ್ಯಂತ ಒಂದು ಕಾಲ ಮೇಲೆ ನಿಲ್ಲೋದು, ಮತ್ತೆ ಹೋಗಿ ಮುಳುಗೋದು. ಅಲ್ಲ, ಇದ್ಯಾರು ಹೇಳಿದ್ದಾರೆ, ಯಾವ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಈ ಸೇವೆ? ಇಲ್ಲ, ಅವ್ರಿಗೆ ಗೊತ್ತು. ಒಳಗೆ ಸೇವಾ ತಗೊಂಬೋರಿಗೆ ಗೊತ್ತು, ಮಾಡೋರಿಗೆ ಗೊತ್ತು, ನಮಗೆಲ್ಲ ಗೊತ್ತಿಲ್ಲ. ಅವ್ರು ನಮಗೂ ಹೇಳಿಲ್ಲ, ನಾನು ಹೀಗೆ ಮಾಡ್ತೀನಂತ ನೀವೆಲ್ಲ ಮಾಡಿರಿ ಅಂತ ನಮ್ಗೆ ಹೇಳಿಲ್ಲ. ಅವರದ್ದವ್ರು ಮಾಡಿಕೊಂಡು ಹೋದರು ಸೇವಾ, ಒಳಗಿದ್ದವ್ರು ತಗೊಂಡ್ರು. ಒಂದು ದಿವಸ ಅವರಿಗೆ ವಿಶೇಷವಾದ ಜ್ವರ ಬಂದ್ಬಿಡುತ್ತೆ. ವಿಶೇಷವಾದ ಜ್ವರ ಬಂದಾಗ ಅವಾಗ ಪ್ರಾಣದೇವರು ಸ್ವಪ್ನದಲ್ಲಿ ಬಂದು, ಅಪ್ಪ ಇದು ನನ್ನ ಅಭಿಷೇಕ ಮಾಡಿದ ತೀರ್ಥ, ಆ ನೀರು ಹೋಗುವ ಜಾಗದಲ್ಲಿ ಆ ಒಂದು ಅಂದರೆ ಚಿಕ್ಕದು ಕಟ್ಟಿ ಥರ ಕಟ್ಟಿರ್ತಾರೆ ಕಾಲುವೆ ಮಾಡಿ, ಅಲ್ಲಿ ಒಂದು ಸಣ್ಣ ಮೊಳಕೆ ಬಂದಿದೆ, ಅದನ್ನು ತಗೋ ಪರಿಹಾರ ಆಗುತ್ತೆ. ಹಾಗೇ ಕಣ್ಣು ಮುಚ್ಚಿ ತಗೋ ಅಂತ ಹೇಳ್ತಾರೆ, ಸುಮ್ಮನೆ ಅಲ್ಲ, ಕಣ್ಣು ಮುಚ್ಚಿ ತಗೋ ಅಂತ. ಕಣ್ಣು ಮುಚ್ಚಿ ಅದು ಯಾಕೆ ಅಂದರೆ ಅವ್ರು ಹೇಳಿದ ಮೇಲೆ ನಂಬಿಕೆ. ಕಣ್ಣು ಮುಚ್ಚಿದ್ರು, ತಗೊಂಡ್ರು, ಜ್ವರ ಎಲ್ಲ ಕಡಿಮೆ ಆಯಿತು. ನಂತರ ವಿಶೇಷ ಪ್ರಾಣದೇವರ ದರ್ಶನ ಕೊಟ್ಟರು. ನೀನು ವಿಶೇಷ ಮೊದಲು ಕಲ್ಲಿಗೆ ಹೋಗು. ಏನಾ ಮೊದಲು ಕಲ್ಲು? ಅಲ್ಲಿಂದ ಕಲ್ಲಿದೆಯಾ? ಹೌದು, ದೊಡ್ಡ ಬಂಡೆಗಲ್ಲು, ದೊಡ್ಡ ಪರ್ವತದಂತೆ ಬಂಡೆಗಲ್ಲು. ಆ ಕಲ್ಲು ಮೊದಲಿಂದಿತ್ತು. ಆ ಕಲ್ಲಿ ಮೇಲೆ ಶ್ರೀನಿವಾಸ ಒಡಮೂಡಿದ, ಅದರ ಮಹಾತ್ಮ್ಯವೇ ಇದೆ. ಆದಿಶಿಲಾಕ್ಷೇತ್ರ ಮಹಿಮಾ ಅಂತಲೇ ಪುರಾಣದಲ್ಲಿ ಬಂದಿರತಕ್ಕಂಥದ್ದು ಅದು. ಒಂದು ಇನ್ನೊಂದು ಸಲ ಮತ್ತು ವಿಶೇಷವಾಗಿರತಕ್ಕಂಥ ಆದಿಶಿಲಾಕ್ಷೇತ್ರ ಮಹಿಮೆಯನ್ನು ನೋಡೋಣ. ಸದ್ಯಕ್ಕಂತೂ ಶ್ರೀನಿವಾಸ ಮೊದಲು ಕಾಲಿಟ್ಟದ್ದು ಜಾಗ, ಮೊದಲು ಕಾಲಿಟ್ಟ ಜಾಗ, ಆದ್ದರಿಂದ ಮೊದಲು ಕಲ್ಲು ಅಂತಾಯಿತು. ಅಂದರೆ ದೇವರು ಒಡಮೂಡಿದ ಕಲ್ಲು ಮೊದಲಿದೆ. ಅದ್ಭುತವಾದ ಸನ್ನಿಧಾನ ಶ್ರೀನಿವಾಸನದ್ದು. ಅಲ್ಲಿ ಬಂದರು ಶ್ರೀನಿವಾಸ. ಅಲ್ಲಿಗೆ ಬರಲಿಕ್ಕೆ ಕಾರಣ ರುದ್ರದೇವರು. ಅಲ್ಲಿ ಹಿಂದೆ ರುದ್ರದೇವರ ಲಿಂಗವಿದೆ, ರುದ್ರದೇವರು ಅಲ್ಲೇ ಇದ್ದುಕೊಂಡು ತಪಸ್ಸು ಮಾಡಿದ್ದಾರೆ. ಇವರಿಲ್ಲಿಗೆ ಬರ್ತಾರೆ, ಬಂದು ರುದ್ರದೇವರ ಹತ್ರೇ ಇದ್ದುಕೊಂಡು ವಿಶೇಷವಾದ ಉಪಾಸನೆ ಶುರು ಮಾಡ್ತಾರೆ. ವಿಶೇಷವಾಗಿರತಕ್ಕಂತಹ ರುದ್ರದೇವರ ಅನುಗ್ರಹ ಆಗತ್ತೆ, ನಂತರ ವಿಜಯದಾಸರ ಅನುಗ್ರಹ ಆಗತ್ತೆ. ವಿಜಯದಾಸರ ಹತ್ರ ಬರ್ತಾರೆ. ವಿಜಯದಾಸರ ಹತ್ರ ಬಂದು ಚೇಕರ ಚಿಪ್ಪಗಿರಿ ಬಂದು ವಿಜಯದಾಸರ ಸೇವಾ ಪೂರ್ಣ ಮಾಡ್ತಾರೆ. ಅವರ ಸುಳಾದಿಗಳೆಂಬ ಸಮುದ್ರದಲ್ಲಿ ಮುಳುಗು ಹಾಕಿದರು ಅಂದರು. ನಂತರ ವಿಜಯದಾಸರ ಇವಾಗ ಏನು ಕಟ್ಟೆ ನೋಡ್ತೀವಿ ವೃಂದಾವನ ಆಕಾರದಲ್ಲಿ, ಅದಿದ್ದಿಲ್ಲ. ಇವರಿದ್ದಾಗ ವಿಜಯರಾಯರು ಸೂಚನೆ ಕೊಟ್ಟರು, ಅಲ್ಲಿರತಕ್ಕಂಥ ಎಲ್ಲ ದಾಸರು ಸಜ್ಜನರೆಲ್ಲರೂ ಸೇರಿದ್ದರು. ವಿಜಯದಾಸರು ಸೂಚನೆ ಕೊಟ್ಟಿದ್ದಕ್ಕೆ ಇದನ್ನು ಕಟ್ಟಬೇಕು ಅಂತ, ಕಟ್ಟೆ ಕಟ್ಟಬೇಕು ಅಂತ. ಕಟ್ಟೆ ಕಟ್ಟಬೇಕು ಅಂತ ಹೇಳಿದರೆ ಯಾರು ಕಟ್ಟೋದು? ಅದಕ್ಕೆ ವಿಜಯದಾಸರೇ ಹೇಳಿದರು, ಇವರೇ ಕಟ್ತಾರೆ. ದಿನಕ್ಕೊಂದು ಖರ್ಜೂರು ತಿಂದುಕೊಂಡು, ಇನ್ನೇನಿಲ್ಲ ಊಟ, ಬರೇ ಒಂದು ಖರ್ಜೂರ, ಆ ಖರ್ಜೂರವನ್ನು ಕುಟ್ಟಿದರೆ ಐದು ಭಾಗ ಆಗುತ್ತೆ. ಐದು ಭಾಗ ಆದರೆ ಆ ಐದು ಭಾಗ ತುಪ್ಪದಲ್ಲಿ ಮುಳುಗಿಸಿ ಐದು ಆಹುತಿ ತಗೋಬೇಕು, ಅಷ್ಟೇ, ಮುಗೀತು, ಇನ್ನವತ್ತೇನಿಲ್ಲ. ಆ ಥರ ತಗೊಂಡು ಅವರು ಒಬ್ಬರೇ ತಾವು ಗಾರೆಯೆಲ್ಲ ಅರದು ಮಡಿಯಲ್ಲೇ ಅರದು ಆ ಕಟ್ಟೆಯನ್ನು ಒಬ್ಬರೇ ಕಟ್ಟಿದ್ದು. ಅದ್ಭುತವಾದಂಥ ವಿಶೇಷವಾದ್ದು ಅದು. ಹೇಳ್ತಾರೆ ಹಿಂಭಾಗದ್ದು ಬಿಟ್ಟು ಬಿಡು ಅಂತ ಹೇಳಿ ಇನ್ನೊಬ್ಬರ ಮೂಲಕ ಕಟ್ಟಿಸಿದರು ವಿಜಯದಾಸರು ಅಂತ ಹೇಳ್ತಾರೆ. ಆ ರೀತಿಯಾಗಿ ಆ ಕಟ್ಟೆಯನ್ನು ಈಗಲೂ ಸ್ಮಾರಕವಾಗಿರ್ತ ಆ ಕಟ್ಟೆಯನ್ನು ಕಟ್ಟಿದವರೇ ನಮ್ಮ ಗುರು ವಿಜಯದಾಸರು, ಅಂದರೆ ಶೇಷದಾಸರು. ವಿಜಯರಾಯರು ಅಪಾರ ಅನುಗ್ರಹ ಪಡ್ಕೊಂಡ್ರು. ನಂತರ ಮತ್ತು ನವವೃಂದಾವನಕ್ಕೆ ಹೋಗ್ತಾರೆ, ವಿಜಯದಾಸರತ್ತಿಂದ ನವವೃಂದಾವನಕ್ಕೆ ಹೋಗ್ತಾರೆ. ನವವೃಂದಾವನದಲ್ಲಿ ಅಪಾರವಾಗಿರತಕ್ಕಂಥ ವ್ಯಾಸರಾಜರ ಅನುಗ್ರಹ ಪಡ್ಕೊಳ್ತಾರೆ. ವ್ಯಾಸಾರ್ಯ ಪನ್ನವ ಪಲಾಶೇ ನನಾಮ ಪತಗೇಶೋ ಯಥಾ ಮುರಹರಂ. ಹೇಗೆ ಕೃಷ್ಣನ ಪಾದಾರವಿಂದಕ್ಕೆ ಗರುಡದೇವರು ನಮಸ್ಕಾರ ಮಾಡಿದಂತೆ ವ್ಯಾಸರಾಯರ ಪಾದಾರವಿಂದಕ್ಕೆ ಶೇಷದಾಸರು ನಮಸ್ಕಾರ ಮಾಡಿದರು, ನಮಸ್ಕಾರ ಮಾಡಿ ಅನುಗ್ರಹ ಪಡ್ಕೊಂಡ್ರು. ತದನಂತರ ದಿಗ್ವಿಜಯ ಮಾಡುತ್ತಾ ಬರ್ತಾ ಇದ್ದಾರೆ. ಅಷ್ಟರಲ್ಲಿ ವಿಜಯದಾಸರು ಇವರಿಗೆ ಸ್ವಪ್ನದಲ್ಲಿ ಗುರು ವಿಜಯ ವಿಠಲ ಅಂತ ಅಂಕಿತವನ್ನು ದಯಪಾಲಿಸ್ತಾ ಇದ್ದಾರೆ. ಆ ಅಂಕಿತ ಕೊಟ್ಟಂಥ ಒಂದು ಇದು ಇವರು ಒಂದು ಉಗಾಭೋಗ ಮಾಡುತ್ತಾರೆ. ವಿಶೇಷವಾಗಿರತಕ್ಕಂಥ ಉಗಾಭೋಗವನ್ನು ಮಾಡುತ್ತಾರೆ. ಗುರು ವಿಜಯರಾಯರೊಂದು ಸಮ್ಮುಖದಲ್ಲಿ ಬಂದು, ಗುರು ವಿಜಯದಾಸರು ಇವರ ಅಂದರೆ ವಿಜಯದಾಸರು ಗುರುಗಳಾದ ವಿಜಯದಾಸರು ಒಂದು ಸಮ್ಮುಖದಲ್ಲಿ ಬಂದು ಒಂದು ಸಲ ಸ್ವಪ್ನದಲ್ಲಿ ಬಂದು ಪರಿವ್ಯಾಪ್ತನಾದ ಹರಿಯ ವಿವಿಕ್ಷದಿ ಸರ್ವತ್ರ ವ್ಯಾಪ್ತನಾದ ಶ್ರೀಹರಿಯ ಒಂದು ದೃಷ್ಟಿ ಇಟ್ಟುಕೊಂಡು ಪರಿಪರಿ ವಿಧದಿಂದ ಸ್ತುತಿಸಿ ಪ್ರಾಂತ್ಯದಲ್ಲಿ ನಾನಾ ರೀತಿಯಿಂದ ಸ್ತೋತ್ರ ಮಾಡಿದರಂತೆ. ಕೊನೆಗೆ ಗುರು ವಿಜಯ ವಿಠಲನ್ನ ಸೇವಕ ನೀನೆಂದು, ನೀನು ಗುರು ವಿಜಯ ವಿಠಲನ ಸೇವಕನಯ್ಯ, ಕಾರಣದಿಂದ ನಿನಗೆ ಇದೇ ಮುದ್ರಿಕವು ಎಂಬ, ಅದರಿಂದ ಗುರು ವಿಜಯ ವಿಠಲ ಎಂಬುದೇ ನಿನಗೆ ಮುದ್ರಿಕ ಅಂತ ಎಂಬ ತೆರವಾದ ಸಂಜ್ಞವೆಂದು ಸೂಚಿಸಿದೀ. ನೀವೇ ನಂಗೆ ಹೇಳಿದ್ರಿ ಇದೇ ನಿಂಗೆ ಮುದ್ರಿಕ ಅಂತ. ಅಂದರೆ ಇವರಿಗೆ ಸ್ವಪ್ನದಲ್ಲಿ ಅಂಕಿತ ಆಗಿದ್ದು. ಪರಮಧನ್ಯನಾದ ಗುರು ವಿಜಯದಾಸರಿಗೆ ಶರಣಚೇ ಚರಣ ಸೇವಕನಾದೇ, ಗುರು ವಿಜಯದಾಸರಿಗೆ ನಾನು ಚರಣ ಸೇವಕನಾದೆ ನಿನ್ನ ದಯದಿ. ಹೇ ಸ್ವಾಮಿ ನಿಂದಯ, ಗುರುಗಳ ದ್ರೋಹದಿಂದ ಮುಕ್ತನಾಗಿ ನಿನ್ನ ಕುರುಹು ಕಾಣುವ ಅಧಿಕಾರಿಯಾದೇ. ಇದು ತುಂಬ ಕಡೆ ಇವರು ಹೇಳ್ತಾ ಬರ್ತಾರೆ. ಇವರು ನಮಗಾಗಿ ಬರೆದದ್ದಲ್ಲ, ಯುಗಭೋಗಗಳೆಲ್ಲ ದೇವರ ಮುಂದೆ ಹೇಳಿಕೊಂಡದ್ದಷ್ಟೆ. ಇವರು ದಿನಾಗ್ಲೂ ತಮ್ಮ ಪದಗಳು ಸುಳಾದಿಗಳು ಯುಗಭೋಗಗಳು ರಚನೆ ಮಾಡಿ ಚಿಂತಲವೇಲಿ ಪ್ರಾಣದೇವರ ಸನ್ನಿಧಾನದಲ್ಲಿ ಒಂದು ಗೂಡಿದ್ದರೆ ಅಲ್ಲಿ ಮೊದಲು ಇಡ್ತಾ ಇದ್ದರಂತೆ. ನಂತರ ಅಲ್ಲಿ ಪೆಟ್ಟಿಗೆಯಲ್ಲಿ ಭದ್ರವಾಗಿ ಬೀಗ ಹಾಕಿ ಇಡ್ತಾ ಇದ್ರು, ಯಾರು ನೋಡಬಾರ್ದು. ತಮ್ಮ ಸ್ವರೂಪವನ್ನು ಗುರು ತುಂಬ ಹೇಳ್ಕೊಂಡಿದ್ದಾರೆ. ಸ್ವರೂಪ ಹೇಳ್ಕೊಳ್ಳೋದು ನಾನು ಇಂಥವನ್ನು ಹೇಳ್ಕೊಳ್ಳೋದಲ್ಲ, ದೇವರ ಮುಂದೆ ನಾನು ಯಾರು, ನೀನು ಅನುಗ್ರಹ ಮಾಡಿದ್ದಪ್ಪ, ನಾನು ಹಾಗಿದ್ದೆ ಹೀಗಿದ್ದೆ ಅಂತ ದೇವರ ಮುಂದೆ ಹೇಳ್ಕೊಂಡಿದ್ದು. ಅದು ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು ಅಂತ ತುಂಬ ಕಾಲ ಅವರು ಅದೇನು ಹೊರಗೆ ಹಾಕಲಿಲ್ಲ. ಅವರು ವಿಶೇಷವಾಗಿ ಯಾತ್ರ ಮಾಡಿದ ಮೇಲೆ ಶಿಷ್ಯರು ತೆಗೆದು ನೋಡಿದರು, ನೋಡಿದರೆ ಅದರೊಳಗೆ ಸುಳ್ಳಾದಿಗಳಿತ್ತು. ಅದು ನೋಡಿದರೆ ಇಂಥ ಪರಿ ಅರ್ಥ ಇತ್ತು. ಅಯ್ಯೋ, ಇದ್ದಾಗ ಅವರನ್ನು ಅರ್ಥ ಮಾಡಿಕೊಂಡಿಲ್ಲಲ್ಲ. ನಂತರ ಗುರುಗಳ ದ್ರೋಹದಿಂದ ಮುಕ್ತನಾಗಿ, ಏನು ಗುರುಗಳ ದ್ರೋಹ? ಇವರು ವಿಶೇಷವಾಗಿರತಕ್ಕಂಥ ತಮ್ಮ ಸುಳಾದಿಗಳಲ್ಲಿ ಹೇಳಿಕೊಂಡ ಪ್ರಕಾರ ಹಿಂದೆ ಅರ್ಜುನನಾಗಿದ್ದರು. ಅರ್ಜುನ ಆಗಿದ್ದಾಗ ದೇವರ ಆಜ್ಞಾನುಸಾರ ಯುದ್ಧ ಮಾಡಿದರು. ಆ ಯುದ್ಧ ಮಾಡುವಾಗ ಭೀಷ್ಮ ದ್ರೋಣ ಕರ್ಣ ಅಶ್ವತ್ಥಾಮ ಕೃಪ ಮೊದಲ ಅವ್ರು ಹೇಳ್ತಾರೆ, ಎಲೆ ಎಲೆ ಭೀಷ್ಮ ದ್ರೋಣ ಕೃಪ ಕರ್ಣ ಅಶ್ವತ್ಥಾಮ ಸರಿ ಕರುಣಿಗಳಿರ ಅಂತ ಅವರಿಗೆ ನಮಸ್ಕಾರ ಮಾಡ್ತಾರೆ. ಅವರೆಲ್ಲರ ಶಾಪ ಬಂತು. ಅಂದರೆ ನಮ್ಮವನು ಅಂತ ಅಂದುಕೊಂಡದ್ದಕ್ಕೆ ಚೂರು ಕರುಣೆ ಇಲ್ಲದೆ ಹೊಡೆದನಲ್ಲ, ಈ ಥರ ಭೀಷ್ಮಾಚಾರ್ಯನ ಹೊಡೆದೊಡಿಸಿದ್ರು. ಹಾಗೆ ದ್ರೋಣಾಚಾರ್ಯರನ್ನು ಹಾಗೇ ಮೈತುಂಬ ಬಾಣಗಳಾಕಿ ಹೊಡೆದರೆ ಅದಕ್ಕೆ ನಮ್ಮ ಹುಡುಗ ಅಂತ ನಾವು ಪ್ರಾಣದಂತೆ ನೋಡಿಕೊಂಡದ್ದಕ್ಕೆ ಈ ಥರ ಮಾಡ್ತೀಯ ಅಂತ ಅವರಿಗೆ ಮನಸ್ಸಿಗೆ ನೋವಾಯಿತು. ಶಾಪ ಕೊಟ್ರು. ಹೇಳ್ತಾರೆ ಸುರರಿತ್ತ ತ್ರಿವಿಧ ಶಾಪ ಅಂದರು, ಮೂರು ರೀತಿಯಾದ ಶಾಪ ಕೊಟ್ಟರಂತವರು ಕೇಳ್ತಾರೆ. ಅದಕ್ಕೆ ನಮ್ಮ ವಿಜಯದಾಸರು ಬಂದು ಅನುಗ್ರಹ ಮಾಡಿದ ಕೂಡಲೇ ಗುರುಗಳ ದ್ರೋಹದಿಂದ ಮುಕ್ತನಾಗಿ ನಿನ್ನ ಕುರುಹು ಕಾಣುವ ಅಧಿಕಾರಿಯಾದೆ. ನಿನ್ನ ಕುರುಹು ಕಾಣುವ, ಕುರುಹು ಅಂದ್ರೆ ಏನು ಅಂದರೆ ಹೃದಯದಲ್ಲಿ ಭಗವಂತನನ್ನು ಕಾಣುವ ಅಧಿಕಾರಿಯಾದೆ. ಪರಿಪೂರ್ಣ ಕೃಪಾನಿಧೇ ಗುರು ವಿಜಯ ವಿಠಲ, ನಿನ್ನ ಕರುಣದ ಫಲವಿದೆ ಬಾಳಿದುದಕ್ಕೆ. ಹೇ ಸ್ವಾಮಿ, ವಿಶೇಷವಾಗಿ ನಿನ್ನ ಕರುಣದ ಫಲ ಇದೆಯಪ್ಪ, ಬಾಳಿದಕ್ಕೆ ಅನುಗ್ರಹ ಮಾಡಿದೆಯೋ, ಆ ಗುರುಗಳಿಗೆ ಮಾಡಿದ ದ್ರೋಹ ಏನಿದೆ ಅದು ಬಿಡಿಸಿದೆಯಾ? ಅವಾಗ ಹೇಳ್ತಾರೆ ಇವರೆಲ್ಲ ದೇವತೆಗಳು ಅಂತೀರಾ, ಅಪರೋಕ್ಷ ಜ್ಞಾನಿಗಳಲ್ವೇ, ಅವರು ಮಾಡಿದ ಏನು ಕರ್ಮ, ಅಪರೋಕ್ಷ ಜ್ಞಾನ ನಂತರ ಮಾಡಿದ ಕರ್ಮ ಅವ್ರಿಗೆ ಅಂಟಬಾರದಲ್ವ? ಯಾಕೆ ಅಂಟಿತು? ಅದಕ್ಕೆ ಹೇಳ್ತಾರೆ ಅಪರೋಕ್ಷ ಜ್ಞಾನಾನಂತರದಲ್ಲಿ ಮಾಡತಕ್ಕಂಥ ಕರ್ಮಗಳಲ್ಲಿ ಅದರ ಫಲ ಇವರನ್ನು ಅಂಟಲ್ಲ, ಆದರೆ ಸ್ವೋತ್ತಮರ ದ್ರೋಹ ಆಗಿರಬಾರದು. ಸ್ವೋತ್ತಮರ ದ್ರೋಹ ಆಗಿದ್ರೆ ಬಡ್ಕೊಳ್ಳುತ್ತೆ ಯಾರಿಗಾದರೂ ಸರಿ. ಸ್ವೋತ್ತಮರ ದ್ರೋಹ ಆಗಿಲ್ಲವ, ಮಾಮೂಲು ಪಾಪಗಳು ಎಷ್ಟು ಬೇಕಾದ್ರೂ ಆ ಹಿಂದಿನ ಕರ್ಮಾನುಸಾರ ಘಟನೆ ಆದರೂ ಅವರನ್ನು ಮುಟ್ಟಲ್ಲ. ಪಶ್ಚಾತ್ತಾಪ ಅವ್ರಿಗಿರುತ್ತೆ, ದುಃಖ ಇರುತ್ತೆ, ಪಾಪದ ಫಲ, ಅದರಿಂದಾಗಿ ನಾನಾ ಜನ್ಮಗಳು ಅದು ಯಾವುದಿರಲ್ಲ. ಆದರೆ ದೊಡ್ಡವರಾದವರಿಗೆ ಏನಾದರೂ ದ್ರೋಹ ಮಾಡಿದರೆ, ದೊಡ್ಡವರು ಅಂದರೆ ಸ್ವರೂಪತಃ ದೊಡ್ಡವರು ಅಂತಲೇ ಅಲ್ಲ, ಆ ಜನ್ಮದಲ್ಲಿ ಯಾರು ಗುರುಸ್ಥಾನದಲ್ಲಿರ್ತಾರೋ ಅವರಿಗೆ ದ್ರೋಹ ಮಾಡಿದರು ಗುರುದ್ರೋಹಾದಿಗಳು ಬರುತ್ತೆ. ಅದಕ್ಕೆ ಅರ್ಜುನನಾಗಿದ್ದಾಗ ಅವರೆಲ್ಲರನ್ನ ಕೊಂದದ್ದು, ಅವಾಗ ಪ್ರಶ್ನೆ ಕೃಷ್ಣ ಹೇಳಿದ್ದಕ್ಕೆ ಕೊಂದದ್ದಲ್ವ, ಆ ದ್ರೋಹ ಹೇಗಾಗುತ್ತೆ? ಹೇಳ್ತಾರೆ ಕೃಷ್ಣ ಹೇಳಿದ್ದಕ್ಕೆ, ಕೃಷ್ಣ ವಿಶೇಷವಾಗಿ ನನ್ನಲ್ಲಿ ನಿಂತು ಕೊಲ್ಲಿಸ್ತಾ ಇದ್ದಾನೆ ಅಂತ ದೇವರ ಪೂಜಾ ಎಂಬ ಅನುಸಂಧಾನದಿಂದ ಎಷ್ಟರವರೆಗೆ ಕೊಂದರು ಏನೂ ಆಗಿಲ್ಲ ಅರ್ಜುನನಿಗೆ. ಯಾವಾಗಾದರೆ ಚೂರ ಅಹಂಕಾರ ಅಹಂಕಾರ ಪ್ರವೇಶ ಮಾಡಿ, ನೋಡಪ್ಪ ಕೃಷ್ಣ ನಾ ಕೊಂದೆ ಎಲ್ಲ ಅಂದರು. ಆ ನಾ ಅಂದ ಕೂಡಲೇ ಎಲ್ಲ ಬಡ್ಕೊಳ್ತು. ನಾ ಅಂದ ಕೂಡಲೇ ಮಿಕ್ಕ ಪಾಪಗಳಲ್ಲ, ಯಾವುದು ಸೋತ್ತಮರಾಗಿರ್ತಕ್ಕಂಥ ಗುರುಗಳ ಮನಸ್ಸನ್ನು ನೋಯಿಸಿದ ಪಾಪ ಅಲ್ಲಿ ಬಂತು. ಅದು ವಿಶೇಷವಾಗಿ ಅವರ ಶಾಪಾದಿಗಳೆಲ್ಲ ತಟ್ಟದವು ಆ ಅಹಂಕಾರದ ಮಾತಿನಿಂದ. ಅದು ತೊಂದರೆ ಕೊಡತಕ್ಕಂಥ ಒಂದು ಮಾರ್ಗ. ಅದಕ್ಕೆ ಹೇಳ್ತಾ ಇದ್ದಾರೆ ವಿಶೇಷವಾಗಿ ವಿಜಯದಾಸರ ಕರುಣೆ ಪಡೆದರು, ಮೊದಲು ಕಲ್ಲಲ್ಲಿ ನಿಂತರು. ಅದ್ಭುತವಾಗಿರತಕ್ಕಂಥ ಮಕಸುಳಾದಿಯೇ ಮೊದಲಾದಂಥ ಅನೇಕ ಸುಳಾದಿಗಳ ರಚನೆ ಮಾಡಿದರು. ಅಷ್ಟೇ ಅಲ್ಲದೆ ಪಂಚಪ್ರಮೇಯ ಮೊದಲಾದಂಥ ಗ್ರಂಥಗಳ ರಚನೆ ಮಾಡಿದರು, ಗೀತಾ ಪ್ರಮೇಯ ಅಂತ ಎಲ್ಲವನ್ನು ಕೂಡ ಮಾಡಿ, ಏನು ವಿಶೇಷವಾಗಿರತಕ್ಕಂಥ ತತ್ವಜ್ಞಾನದ ರಸವಿದೆ ಅದನ್ನು ನಮಗೆ ಉಣಿಸಿದರು. ಅದರಲ್ಲಿ ಪ್ರಧಾನವಾಗಿ ಅವರು ಮಖಸುಳಾದಿಯನ್ನು ಕೊಟ್ಟರು. ಬಹಳ ದೊಡ್ಡ ಸುಳಾದಿ ಅದು, ಸುಳಾದಿಯೂ ದೊಡ್ಡದು. ಎರಡು ಸುಳಾದಿಗಳಲ್ಲಿ ಒಂದು ಮಖಸುಳಾದಿ, ನಂತರ ಬಂದದ್ದು ಆದಿತ್ಯವಾರ ಹೇಳಿಕೊಳ್ಳುವ ವಾರದ ಸುಳಾದಿಗಳು ಅಂತ ಮಾಡಿದ್ದಾರೆ. ಅದು ದಾಸರೇನು ವಾರದ ಸುಳಾದಿ ಕೊಟ್ಟಿಲ್ಲ, ದಾಸರಾಯರ ಸುಳಾದಿಗಳನ್ನು ಎಲ್ಲರಲ್ಲಿ ಪಾರಾಯಣ ಮಾಡುವ ಒಂದು ಅಭ್ಯಾಸ ಬರಲಿ ಅಂತ ಯಾರೋ ಒಳ್ಳೆ ದಾಸರಾಯರ ಅನುಗ್ರಹ ಪಡೆಯಬೇಕು ಅಂತಿದ್ದವರು ಯಾರು, ನಮ್ಮ ಉಪ್ಪಲಿ ಮಧ್ವರಾಯರು ವಿಶೇಷವಾಗಿ ವಾರದಲ್ಲಿ ಈ ದಿನಕ್ಕೆ ಈ ಸುಳಾದಿ ಹೇಳಿ, ಈ ಪ್ರಕಾರ ಈ ವಾರದಲ್ಲಿ ಈ ಸುಳಾದಿ ಹೇಳುತ್ತಾ ಒಂದು ವಾರದಲ್ಲಿ ಇಷ್ಟು ಸುಳಾದಿಗಳು ನೀವು ಪಾರಾಯಣ ಮಾಡಬಹುದು ಅಂತ ಒಂದು ದೊಡ್ಡ ಹಾದಿಯನ್ನು ಹಾಕ್ಕೊಟ್ರು. ಆ ಕ್ರಮದಲ್ಲಿ ಆದಿತ್ಯವಾರ ಈ ಸುಳಾದಿ ಹೇಳಿಕೊಳ್ಳಿ ಅಂತ ಹೇಳಿದ್ದಕ್ಕೆ ಅದಕ್ಕೆ ಆದಿತ್ಯವಾರ ಸುಳಾದಿ ಅಂತ ಬಂದಿದೆ. ಯದ್ಯಪಿ ಈ ಮಖಸುಳಾದಿ ನಂತರ ಈ ಎರಡನೇ ಸುಳಾದಿಗೆ ಸರಿಯಾದ ಹೆಸರು ಅಂದರೆ ದಾಸರಾಯರಿಟ್ಟದ್ದು. ವಿಶೇಷವಾಗಿರತಕ್ಕಂಥ ಅಖಂಡ ಸುಳಾದಿ ಇದು, ಖಂಡ ಸುಳಾದಿ ಅಖಂಡ ಭಗವದ್ ರೂಪವನ್ನು ಹೇಳತಕ್ಕಂಥ ಸುಳಾದಿ ಅಖಂಡ ಸುಳಾದಿ ಇದು, ಖಂಡ ಸುಳಾದಿ. ಖಂಡ ಅಂದರೆ ಮೊದಲನೇದು ವಿಶೇಷವಾಗಿರತಕ್ಕಂಥ ಈ ಮಕಸುಳಾದಿ, ನಾನಾ ಅವಯವಗಳಲ್ಲಿ ನಾನಾ ಲೋಕಗಳನ್ನು ಧಾರಣೆ ಮಾಡಿದ, ಖಂಡ 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 ರೂಪಗಳನ್ನು ಧಾರಣೆ ಮಾಡಿದಂಥ ಆ ರೂಪವನ್ನು ವರ್ಣನೆ ಮಾಡುತ್ತೆ. ನಂತರ ಬರತಕ್ಕಂಥ ಸುಳಾದಿ ಎರಡನೆಯದು ಅಖಂಡ ರೂಪದ ಸುಳಾದಿ. ಅದು ಇಡೀ ಶರೀರ ವ್ಯಾಪಿಸಿ ಇಡೀ 14 ಲೋಕಗಳನ್ನು ಧಾರಣೆ ಮಾಡಿದ ಅಖಂಡ ರೂಪ. ಖಂಡಾಖಂಡ ರೂಪಗಳ ವರ್ಣನೆ ಮಾಡತಕ್ಕಂಥ ಎರಡು ಸುಳಾದಿಗಳು ಕೊಟ್ಟರು. ಯದ್ಯಪಿ ಹೇಳಬೇಕಾದರೆ ಈ ಸುಳಾದಿಗಳು ಎಂಥವು ಅಂತ ಹೇಳಿದರೆ, ಏನೇ ಶಾಸ್ತ್ರಜ್ಞಾನ ಇರಲಿ, ಏನೇ ಓದಿಕೊಂಡಿರಲಿ, ಏನೇ ಮಾಡಿರಲಿ, ಇಲ್ಲಿಗೆ ಬರಲೇಬೇಕು. ನಿಜವಾಗಿ ಆ ವ್ಯಕ್ತಿ ತನ್ನೊಳಗೆ ದೇವರ ದರ್ಶನ ಮಾಡಬೇಕೆಂಬ ಹಂಬಲ ಇದ್ದವನಾದರೆ ಖಚಿತವಾಗಿ ಈ ಮಾರ್ಗಕ್ಕೆ ಬರಬೇಕು. ಅದು ಭಾಗವತ ದ್ವಿತೀಯ ಸ್ಕಂಧದಲ್ಲೇ ಹೇಳಿದ್ದು, ನಂತರ ವಿಶೇಷವಾಗಿ ವಿಷ್ಣು ರಹಸ್ಯ ಇತ್ಯಾದಿಗಳಲ್ಲಿ ಹೇಳಿದ್ದು, ಅದನ್ನು ಅಗ್ನಿಪುರಾಣದಲ್ಲೂ ಹೇಳಿದ್ದು. ಪುರಂದರದಾಸರು ಅಗ್ನಿಪುರಾಣದಲ್ಲಿ ಹೇಳಿದ ಇವೆಲ್ಲವನ್ನು ರಹಸ್ಯಗಳಂತೆ ಕೊಡ್ತಾರೆ, ವಿಜಯದಾಸರು ಮಾಡುತ್ತಾರೆ. ನಂತರ ಅದನ್ನೇ ನಮ್ಮ ಶೇಷದಾಸರು ತೆಗೆದು ಅದರ ಫಲಸ್ತುತಿಯನ್ನು ಹೇಳ್ತಾ ಬರ್ತಾರೆ, ಅದ್ಭುತವಾಗಿ ಹೇಳ್ತಾರೆ. ಯಾರಾದರೆ ಮಕಸುಳಾದಿಯನ್ನು ಸತತ ಚಿಂತನೆ ಮಾಡುತ್ತಾ ಬರ್ತಾರೋ. ಚಿಂತನ ಅಂದರೆ ಹೇಗೆ, ಇದೊಂದು ಸುಳಾದಿ ಎಂದು ಚಿಂತನೆ ಮಾಡುವುದು ಬೇರೆ, ಅರ್ಥ ಚಿಂತನೆ ಮಾಡುತ್ತಾರೋ. ನಾಭಿಯಿಂದ ಶಿರಪರ್ಯಂತ ಎಲ್ಲ ಲೋಕಗಳು, ಅಲ್ಲಿ ಕಮಲಗಳು, ಅಲ್ಲಿರತಕ್ಕಂಥ ದೇವತೆಗಳು ಎಲ್ಲವನ್ನು ಕೊಟ್ಟು, ಭಗವದ್ ರೂಪಗಳನ್ನು ಕೊಟ್ಟು ಎಷ್ಟು ಕೊಡ್ತಾರೆ ಅಂತ ಹೇಳಿದರೆ, ಆಯಾ ಲೋಕದಲ್ಲಿರತಕ್ಕಂಥ ಸಕಲ ಸಜ್ಜನರು ಅವರ ಬಿಂಬಗಳನ್ನೆಲ್ಲ ಆಯಾ ಲೋಕಾಭಿಮಾನಿ ದೇವತಾ ಬಿಂಬದಲ್ಲಿ ಐಕ್ಯ ಚಿಂತಿಸಿ ಅವುಗಳನ್ನೆಲ್ಲ ಒಂದು ಕಡೆ ತಂದು ಕೊನೆಗೆ ಎಲ್ಲವನ್ನ ಗುರುಬಿಂಬದ ಮೂಲಕ ನಮ್ಮ ಬಿಂಬನಲ್ಲಿ ಕೂಡಿಸಿ ಆ ಬಿಂಬನಲ್ಲಿ ಸರ್ವ ಸಮರ್ಪಣೆ ಮಾಡಿದರೆ ತೃಣ ಮೇರು ಮಾಡಿ ಪೊರೆವಾ ಅಂತ ಹೇಳ್ತಾರೆ. ಅದ್ಭುತವಾಗಿರತಕ್ಕಂಥ ಇದು ಧಾರಣ ಯಾವುದು, ಭಾಗವತ ದ್ವಿತೀಯ ಸ್ಕಂದದಲ್ಲಿ ಹೇಳಿದಂತೆ ಧಾರಣ ಅಂತ ಹೇಳ್ತಾರೆ, ಸ್ಥೂಲ ರೂಪದ ಧಾರಣ. ನಂತರ ಧ್ಯಾನಕ್ಕೆ ಹೊರಡುತ್ತಾರೆ, ನಂತರ ಸೂಕ್ಷ್ಮ ರೂಪ ವಿಶೇಷವಾಗಿ ಬರುತ್ತೆ. ಆ ರೀತಿಯಲ್ಲಿ ಅಷ್ಟು ಮಾತ್ರ ಅಲ್ಲ, ಇನ್ನೇನು ಅಂದರೆ ಮೂಲಾಧಾರದಿಂದ ಕುಂಡಲಿಯಿಂದ ಅಲ್ಲಿ ಮೂಲಾಧಾರದಲ್ಲಿ ಕುಂಡಲಿನಿ, ಆ ಕುಂಡಲಿನಿಯಲ್ಲಿರತಕ್ಕಂಥ ಸಂಕರ್ಷಣ ನಾಮಕ ಭಗವಂತ ಭಕ್ತನ ಭಕ್ತಿಗೆ ಮೆಚ್ಚಿ, ನೀನೇ ಅನುಗ್ರಹ ಮಾಡಬೇಕೆಂಬ ಭಕ್ತನ ಭಕ್ತಿಗೆ ಮೆಚ್ಚಿ, ಶರಣಾಗತಿಗೆ ಮೆಚ್ಚಿ ತಾನೇ ಅಲ್ಲಿಂದ ಎದ್ದು, ಸರ್ಪರೂಪಿ ಭಗವಂತ ತಾನೇ ಎದ್ದು ಅವನ ನಾನಾ ರೀತಿಯಾದ ಕಮಲಗಳ ಮೂಲಕ ಪ್ರಯಾಣ ಮಾಡಿ ಸಹಸ್ರಾರಕ್ಕೆ ಸೇರತಾನೆ. ಇದನ್ನೇ ಎಲ್ಲ ದಾಸರಾಯರು ಹೇಳಿದರು, ವಿಶೇಷವಾಗಿ ಹೇಳಿದರು. ವಿಜಯದಾಸರು ಹೇಳ್ತಾರೆ, ಕುಂಡಲಿನೀಸದ ವಿಜಯ ವಿಠಲರೇಯ ಅಂತಾರೆ. ಪುರಂದರದಾಸರು ಹೇಳ್ತಾರೆ, ಕಣ್ಣಿನೊಳಗೆ ನೋಡೋ ಹರಿಯ ಎಂಬ ಪದದಲ್ಲಿ ಏರೋ 6 ಕಮಲಗಳಿಂದ ಏರೋ ಮೇಲಕ್ಕೆ ಅಂತ ಹೇಳ್ತಾರೆ. ಅಂಥ ಅದ್ಭುತವಾದ ಸಾಧನೆ, ಹೆಂಗೆ ಏರಬೇಕು, ಎಲ್ಲಿಗೆ ಏರಬೇಕು, ನಮ್ಮ ಮನೆಯಿಂದ ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ ಎರಡು ಹೊತ್ತಿಗೆ ಸಾಕಾಗುತ್ತೆ, ಎಲ್ಲಿ ಏರಬೇಕು, ಏನು ಏರಬೇಕು, ಆ ಏನು ಏರೋದು ಎಲ್ಲವೂ ಕೂಡ ಈ ಸುಳಾದಿಯಲ್ಲಿ ಬಚ್ಚಿಟ್ಟು ಹೇಳಿದ್ದಾರೆ. ಅದನ್ನು ಅಲ್ಲಿ ಪೂರ್ಣ ಹೇಳಿಲ್ಲ, ಅಲ್ಲಿಗೆ ನಿಲ್ಲಿಸಿದರು, ಸ್ವಲ್ಪ ಇರಲಿ ಅಂಥೇಳಿ ಒಳಗೆ ಅದು ಗುರುಗಳ ಉಪದೇಶದಿಂದ ಶುರು ಆಗಬೇಕು ಅಂಥದ್ದು ಶೇಷದಾಸರು ಮಕಸುಳಾದಿಯಲ್ಲಿ ಇಟ್ಟು ಅದರಿಂದ ಏನಾಗುತ್ತೆ, ಅಪರೋಕ್ಷ ಜ್ಞಾನವೇ ಸಿದ್ಧಿಯಾಗ್ಬಿಡುತ್ತೆ ಅಂಥ ಸುಳಾದಿಯನ್ನು ಹೇಳಿಕೊಟ್ಟಿದ್ದಾರೆ. ಅಪರೂಪದ ಸುಳಾದಿ, ಚೂರು ಸಾಧನೆ ಮಾಡಿಕೊಂಡ್ರು ಅದ್ಭುತ, ಯುಗ ಯುಗಗಳಲ್ಲಿ ಮಾಡಬೇಕಾದ ಸಾಧನೆ ಒಂದು ದಿನದಲ್ಲಿ ಮಾಡಬಹುದು, ಅಂಥ ಅದ್ಭುತವಾದಂಥ ಅನುಸಂಧಾನಗಳನ್ನೆಲ್ಲ ಅಲ್ಲಿ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಭಗವಂತನ ಚಿಂತನ ಕ್ರಮವನ್ನೆಲ್ಲ ಅನೇಕ ಸುಳಾದಿಗಳಲ್ಲಿ ದಾಸರು ಚೆನ್ನಾಗಿ ಹೇಳಿಕೊಡುತ್ತಾರೆ. ತುಂಬ ಕಾಲ ಆ ಸುಳಾದಿಗಳನ್ನು ಹೇಳಿದ್ದಾಯಿತು, ಮಧ್ಯಚೂರು ನಿಂತಿದೆ, ಮುಂದೆ ಮತ್ತು ಶುರು ಮಾಡೋದಾಗುತ್ತೆ. ಒಟ್ಟಾರೆ ಅವರ ಸುಳಾದಿಗಳು ಪೂರ್ಣಗೊಳಿಸಿ ಅವರ ಪಾದಾರವೆಂದ ಕರ್ಪಣೆ ಮಾಡಬೇಕು ಅಂತ ವಿಶೇಷವಾದ ಸಂಕಲ್ಪ, ಇವತ್ತವರ ಆರಾಧನೆ, ಹಾಗೆ ಇನ್ನೊಬ್ಬರ ಆರಾಧನೆ. ಅದರಲ್ಲಿ ಶೇಷದಾಸರ ಕಾಲದಲ್ಲಿ ವಿಶೇಷವಾಗಿರ್ತಕ್ಕಂಥ ಅನೇಕ ಘಟನೆಗಳಾದವು. ಅದರಲ್ಲಿ ಈಗಲೂ ನಮಗೆ ಕಾಣುವಂಥ ಘಟನೆಯ ಕುರುಹು ಅಂದರೆ ಶ್ರೀನಿವಾಸನ ಪಾದ. ದಾಸರು ಶಿಷ್ಯರೆಲ್ಲರೂ ಕೇಳಿದ್ದಕ್ಕೆ ಗಂಗಾ ಸ್ನಾನ ಹೊರಡಬೇಕು ಅಂದುಕೊಳ್ತಾರೆ ಮೊದಲ ಕಲ್ಲಿಂದ. ಆವಾಗ ಗಂಗೆಯೇ ಸ್ವಪ್ನದಲ್ಲಿ ಬರ್ತಾಳೆ, ಬಂದು ನಾನೇ ಬರ್ತೀನಿ, ನೀವು ಶ್ರೀನಿವಾಸನ ಹತ್ರಿಗೆ ನೀವ್ಯಾಕೆ ಬರೋದು ಬೇಡ. ಅವ್ರನ್ನೆಲ್ಲಿಗೂ ಬಿಟ್ಟಿಲ್ಲ, ಅಲ್ಲೇ ಕಟ್ಟಿ ಹಾಕಿದ್ರು ಅವರನ್ನು. ವಿಷ್ಣು ತೀರ್ಥರನ್ನೂ ಹಾಗೆ, ಇವರನ್ನು ಹಾಗೆ, ಎಲ್ಲಿಗೂ ಬಿಟ್ಟಿಲ್ಲ, ಎಲ್ಲಿಗೂ ಬಿಟ್ಟಿಲ್ಲ. ಬಿಟ್ಟದ್ದೊಂದೇ, ಯಾರನ್ನ? ರಘುಪ್ರೇಮ ತೀರ್ಥರನ್ನ. ಅದು ವಿಶೇಷವಾಗಿ ಆಶ್ರಮ ತಗೊಳ್ಳಿಕ್ಕೆ ಮುಂಚೆ ಬಿಟ್ಟದ್ದು, ನಂತರ ಕಟ್ಟಿ ಹಾಕಿದ್ದೆ. ಆ ರೀತಿಯಲ್ಲಿ ವಿಶೇಷವಾಗಿ ಗಂಗಾದೇವಿ ಬರ್ತಾಳೆ ಎಂದು ಕೂಡಲೇ ಮಾರನೇ ದಿನ ವಾಯನ ಎಲ್ಲ ಸಿದ್ಧ ಮಾಡಿಕೊಂಡ್ರು. ಶ್ರೀನಿವಾಸ ದೇವರು ಪೂಜೆ ಮಾಡತಕ್ಕಂಥ ಅರ್ಚಕರು, ಅವರು ಬೇರೆ ಸಾತಾನ್ರವರು ಅಂತಿದ್ದಾರೆ, ಅವರು ಪೂಜೆ ಮಾಡಿ ಇಲ್ಲಿ ದಾಸರ ಹತ್ರ ಕೀ ಕೊಟ್ಟು ಹೋಗೋದು ಅವಾಗಿಂದ ಸಂಪ್ರದಾಯ. ನಮ್ಮವ್ರ ನಂತರ ಹೋಗಿ ದೇವರಿಗೆ ವಿಶೇಷವಾಗಿ ಅಭಿಷೇಕ ಪೂಜಾದಿಗಳು ಮಾಡ್ಕೊಂಡು ಬರ್ತಾರೆ. ದಾಸರಿಗೆ ಕೀ ಕೊಟ್ಟು ಅದು ಕೀಲಿ ಕೈ ಕೊಟ್ಟರೆ ದಾಸರು ನಂತರ ಎಲ್ಲರನ್ನು ಕರ್ಕೊಂಡು ಹೊರಟು ಮೇಳ ತಾಳಗಳಿಂದ ವಾಯನಗಳಿಂದ ಹೊರಡ್ತಾ ಇದ್ದಾರೆ. ಇದೇನಿದು, ಗುಡಿಗೆ ಹೋಗೋದು ಯಾಕೆ? ಆವಾಗ ಗುಡಿ ಬಾಗಿಲು ತೆಗೆದರೆ ನೀವು ನೋಡಿದ್ದೀರೋ ಇಲ್ವೋ, ಒಳಗೆ ಶ್ರೀನಿವಾಸನ ಪಾದದಿಂದ ಆ ಗರ್ಭ ವಿಶೇಷವಾದ ದೇವಸ್ಥಾನದ ಹೊಸ್ತಿಲು ಆಳ ಇದೆ. ಅಂದರೆ ಒಂದು ಇಷ್ಟರವರೆಗೂ ನೀರು ನಿಲ್ಲುತ್ತೆ, ಬಿಳಿ ನೀರು ಗರ್ಭಗುಡಿ ತುಂಬ, ಗರ್ಭಗುಡಿ ಹೊರಗೆಲ್ಲ ತುಂಬಿಟ್ಟಿದೆ ಬರೀ ನೀರು. ಆ ಅರ್ಚಕ ಕೊಟ್ಟು ಹೋದ ಕಾಲಕ್ಕೇನಿಲ್ಲ, ಇವರು ಬರೋದ್ರೊಳಗೆ ನೀರು ತುಂಬಿದೆ. ಅಷ್ಟೇ ಅಲ್ಲ, ನೀರು ಅಲೆಗಳಂತೆ ಮೇಲಕ್ಕೆ ಬರ್ತಾ ಇದೆ. ಎಲ್ಲರೂ ಆಶ್ಚರ್ಯ ಪಡ್ತಾರೆ, ಬಿಳಿ ನೀರು. ಆವಾಗ ದಾಸರ ಸಹಿತವಾಗಿ ಎಲ್ಲರೂ ಸ್ನಾನ ಮಾಡ್ತಾರೆ, ಆ ನೀರನ್ನು ಎಲ್ಲರೂ ತಂಬಿಗಳು ತರ್ತಾರೆ. ಊಟಕ್ಕೆ ಕೊಡುವಾಗ ಎಲ್ಲರೂ ನೋಡ್ತಾರೆ, ಯಾರ ತಂಬಿಗೆಯಲ್ಲಿ ಒಂದು ತೊಟ್ಟು ನೀರು ಇಲ್ಲ, ದಾಸರ ತಂಬಿಗೆಯಲ್ಲಿ ಮಾತ್ರ ಒಂದು ಆ ತಂಬಿಗೆ ತುಂಬ ನೀರಿತ್ತು. ಆ ಕುರುಹಾಗಿ, ಗಂಗೆ ಬಂದ ಕುರುಹಾಗಿ ಈಗಲೂ ಅಲ್ಲಿರುವ ಶ್ರೀನಿವಾಸ ದೇವರ ಪಾದದಿಂದ ನೀರು ಬರ್ತಾ ಇರುತ್ತೆ. ಅಲ್ಲಿ ಅರ್ಚಕರನ್ನು ಕೇಳಿದರೆ ಅಲ್ಲಿ ಆರತಿಯ ದೀಪ ಅಲ್ಲಿಟ್ಟು ಆ ಬೆಳಕಿನಲ್ಲಿ ದೇವರ ಪಾದವನ್ನು ವಸ್ತ್ರದಿಂದ ಒರೆಸ್ತಾರೆ, ಎಲ್ಲ ಒಣಗಿದಂಗೆ ಆಗುತ್ತೆ. ಒಂದು ಕ್ಷಣದಲ್ಲೇ ಮತ್ತೆ ಆ ಮತ್ತು ಇಡೀ ದೇವರ ಮೂರ್ತಿಯಿಂದ ಬರಲ್ಲ, ಪಾದದಿಂದ ಮಾತ್ರ ನೀರು ಬರ್ತಾ ಇರುತ್ತೆ. ಎಲ್ಲ ಒದ್ದೆ 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 ಬೆವರು ಹಾಕಿದ ಹಂಗೆ ಹಾಕಿ 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 ನೀರು ಜೊಟ್ಲಿಕ್ಕೆ ಶುರು ಮಾಡುತ್ತೆ. ಹಾಗೆ ಅದರಲ್ಲಿ ತುಂಬ ನೀರಿದೆಯೇನು ಅಂದರೆ ಸುತ್ತು ಇದ್ದ ಬಾವಿ ಎಲ್ಲ ಒಣಗಿ ಹೋಗಿರುತ್ತೆ. ಆ ದೇವರ ಪಾದದಿಂದ ಗಂಗೆ ಸದಾ ಬರ್ತಾ ಇರ್ತಾಳೆ. ದಾಸರಿಗೆ ಅನುಗ್ರಹ ಮಾಡಿದ ಕುರುಹಾಗಿ ಈಗಲೂ ಅಲ್ಲಿ ಗಂಗೆ ಇದ್ದಾಳೆ. ಅಂತಹ ಅನೇಕ ಘಟನೆಗಳಾದವು. ದಾಸರಾಯರದು ವಿಶೇಷ ಪೂರ್ಣಾನುಗ್ರಹ ಮಾಡ್ತಾರೆ. ಹಾಗೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿ, ಅಂದರೆ ಮೊದಲು ಕಲ್ಲಿಂದ ಸ್ವಲ್ಪ ದೂರದಲ್ಲಿ ಹಾದಿಯಲ್ಲಿ ಇನ್ನೊಂದು ಬೆಟ್ಟ, ಅಲ್ಲಿ ಇನ್ನೊಂದು ಶ್ರೀನಿವಾಸ ದೇವರ ಮೂರ್ತಿ ಗುಹೆಯಲ್ಲಿದೆ. ಅಲ್ಲಿ ದಾಸರು ತಪಸ್ಸು ಮಾಡಿ ಒಂದು ಸಲ ಈ ಅಪರೋಕ್ಷ ಜ್ಞಾನ ತಿರೋಧಾನ ಆದಾಗ ಅಲ್ಲಿ ಇದ್ದುಕೊಂಡು ಉಪವಾಸದಿಂದ ತಪಸ್ಸು ಮಾಡಿ ತಮ್ಮ ಅಪರೋಕ್ಷ ಜ್ಞಾನವನ್ನು ಪುನಃ ಪಡ್ಕೊಂಡ ಜಾಗ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ದಾಸರಾಯರ ಆ ಅದ್ಭುತವಾದ ಜೀವನದಲ್ಲಿ ಆ ಸುಳಾದಿಗಳೇನಿವೆ, ಆ ಸುಳಾದಿಗಳೇ ಅವರ ಉನ್ನತ ವ್ಯಕ್ತಿತ್ವವನ್ನು ತೋರಿಕೊಡುತ್ತೆ. ಭಗವಂತ ಅವರ ಜೊತೆಗೆ ಹೇಗಿದ್ದ ಎಂಬುದನ್ನು ತೋರಿಕೊಡುತ್ತೆ. ಅಂಥ ಮಹಾತ್ಮರ ಆರಾಧನೆ ಇವತ್ತು. ಜೊತೆಗೆ ಇನ್ನೊಬ್ಬರ ಆರಾಧನೆ ಯಾರದ್ದು ಅಂದರೆ, ಜಗತ್ತಿನಲ್ಲಿ ಗುಂಡಣ್ಣ ಅಂತಲೇ ಪ್ರಸಿದ್ಧರಾದವರು ಮಾನವಿಯಲ್ಲಿ ಎಲ್ಲ ಕಡೆ ಕೂಡ. ಆದರೆ ಭಕ್ತರ ಮನಸ್ಸಿನಲ್ಲಿ ಶ್ಯಾಮಸುಂದರ ದಾಸರು ಅಂತಲೇ ಪ್ರಸಿದ್ಧರಾಗಿ ಮನಸ್ಸಲ್ಲಿ ಉಳ್ಕೊಂಡ್ರು. ಯಾರಲ್ಲಿ ಉಳ್ಕೋಬೇಕೋ ಅವರಲ್ಲಿ ಉಳ್ಕೊಂಡ್ರು, ಯಾರಲ್ಲಿ ಅಳ್ಕೋಬೇಕೋ ಅಲ್ಲಿ ಅಳದೇ ಹೋಗಿಬಿಟ್ರು. ಯಾಕೆ? ಯೋಗ್ಯತೆ ಇಲ್ಲದವರ ಮನಸ್ಸಲ್ಲಿ ನಿಂತಿಲ್ಲ, ಯಾರಿಗೆ ಬೇಕೋ ಅನುಗ್ರಹ ಮಾಡಬೇಕೋ ಅವರ ಮನಸ್ಸಲ್ಲಿ ನಿಂತರು. ಅವರೇ ವಿಶೇಷವಾಗಿರತಕ್ಕಂಥ ತಮ್ಮ ಶಿಷ್ಯರಿಗೆ ಹೇಳಿದ್ದೆ ಏನದು ಅಂತ ಹೇಳ್ತಾರೆ, ಅವರು ಒಂದು ಸಲ ವಿಶೇಷವಾಗಿ ವಿಜಯದಾಸರ ಹತ್ರ ಹೋಗಿ ಸೇವಾ ಮಾಡಿದರಂತೆ. ಸೇವಾ ಮಾಡಿ ಒಂದು ಖರ್ಜೂರ ತಿಂದು 5 ದಿನ ಸೇವಾ ಮಾಡಿದರು. ನಂತರ ಸುಳಾದಿ ಮಾಡಿದರು. ನಿಷ್ಠೆಯಿಂದಲೀ ಮನ ಮುಟ್ಟಿ ಭಜಿಸು ವಿಜಯ ವಿಠ್ಠಲದಾಸರ ಮನವೇ ನಿತ್ಯ. ಅದ್ಭುತವಾದ ಸುಳಾದಿ. ಅವಾಗೆಲ್ಲ ಕೇಳಿದಂತೆ, ಜಗನ್ನಾಥಾಸರ ಮೇಲೆ ಅಷ್ಟು ಮಾಡಿಬಿಡ್ತೀರಿ ಸುರಾದಿಗಳು ಪದಗಳೆಲ್ಲ, ಇವ್ರ ಹತ್ರ ಮಾಡಲಿಕ್ಕೆ ಇಷ್ಟು ಸೇವಾ ಮಾಡಿ ಪರ್ಮಿಷನ್ ಯಾಕೆ ತಗೊಂಡ್ರಿ? ಅವಾಗ ಹೇಳಿದ್ರಂತೆ, ಇವರು ಗುರುಗಳಯ್ಯ, ಆದ್ದರಿಂದ ಸ್ವಲ್ಪ ದೂರವೇ ಇರ್ತೀವಿ ದೊಡ್ಡವ್ರ ಹತ್ರ. ಅಲ್ಲಿ ಅವರಲ್ಲೇನು ಅಲ್ಲ, ಅವರು ನಮ್ಮ ಅಪ್ಪ. ಅಂದರೆ ಇವರೇ ಜಗನ್ನಾಥದಾಸರ ಮಕ್ಕಳು, ದಾಮೋದರ ದಾಸರು ಅಂತ. ಇವರೇ ದಾಮೋದರ ದಾಸರಾಗಿದ್ದರು, ನಂತರ ಶ್ಯಾಮಸುಂದರ ದಾಸರಾಗಿ ಬಂದು ಅವರ ಹೆಗ್ಗದವ ಕಾಯುವವ, ಅಂದರೆ ಆ ಹೊಸ್ತಲನ್ನು ಕಾಯ್ಕೊಂಡಿರುವವ ಅಂತ ಅಲ್ಲೇ ಇದ್ದುಕೊಂಡು ಅಪರೂಪದ ಅನುಗ್ರಹ ಪಡೆದರು. ಜಗತ್ತಿನಲ್ಲಿ ಏನೂ ಗೊತ್ತಿಲ್ಲದವರಂತೆ ಇದ್ದುಕೊಂಡು ಅದ್ಭುತವಾದ ಪವಾಡಗಳನ್ನು ತೋರಿಸಿ ಒಳಗಿರುವ ಭಗವಂತನ ಉಪಾಸನೆ ಅದ್ಭುತವಾಗಿದಂಥ ಮಹಾತ್ಮರು ನಮ್ಮ ಶ್ಯಾಮಸುಂದರ ದಾಸರು. ಶ್ಯಾಮಸುಂದರ ದಾಸರ ಒಂದೊಂದು ಪದ ಮನಮುಟ್ಟುವಂತೆ ಇರುವಂಥದ್ದು. ಹಾಗೆ ಶ್ರೀರಂಗಕ್ಕೆ ಹೋದರು ನಮ್ಮ ಶ್ಯಾಮಸುಂದರ ದಾಸರು. ಶ್ರೀರಂಗಕ್ಕೆ ಹೋದಾಗ ಅಲ್ಲಿ ಇವರು ಎಲ್ಲಿದ್ದರೆ ಅಲ್ಲೇ ದೇವರು ಚಿಂತನೆ ಮಾಡುತ್ತಾ ಇರೋದು, ಇಸ್ಪೇಟ್ ಆಡ್ತಿದ್ರಂತದೆ ಲೋಕದೃಷ್ಟಿಯಲ್ಲಿ ಎಲ್ಲರೂ ಅಂದುಕೊಳ್ಳಿಕ್ಕೆ ತಕ್ಕಂತೆ ಮಾಡ್ತಾ ಇದ್ರು. ಅಲ್ಲಿ ನದಿ ತೀರದಲ್ಲಿ ಕೂತ್ಕೊಂಡ್ಬಿಟ್ರು, ವಿಶೇಷವಾಗಿರತಕ್ಕಂಥ ದೇವ್ರ ಚಿಂತನೆ ಮಾಡ್ತಾ ಇದ್ಬಿಟ್ರಂತೆ. ಅಲ್ಲಪ್ಪ, ದೇವ್ರ ದರ್ಶನ ಮಾಡಿಸು, ಬಾಗಿಲು ಹಾಕ್ಬಿಟ್ಟಿರ್ತಾರಲ್ಲ, ನಡೀರಿ ಹೋಗೋಣ. ಬಾಗಿಲು ಹಾಕಿ ಆಯ್ತು. ನೋಡಪ್ಪ ಗುಣ್ಣಣ್ಣ, ಹೀಗಾಯ್ತಲ್ಲ. ಅವಾಗ ಹೇಳ್ತಾ ಇದ್ದಾರೆ, ಇಲ್ಲ ಸ್ವಾಮಿ ಕೊಡ್ತಾನೆ ಅಂತ. ಅವಾಗ ಹಾಡು ಬರೆದದು, ಕಾಯು ಕಾವೇರಿ ರಂಗ. ಆ ಹಾಡು ಮಾಡಿದ್ರು ಅವರು. ಮಾನ್ಯ ಮಾನವಿ ಗುರುಗಳ ಸನ್ನಿಧಾನದಿ ಬಂದೆ ಪ್ರಭುವೇ ಅಂತ ಹೇಳ್ತಾರೆ. ಆದ ಕೂಡಲೇ ಅರ್ಚಕರು ಬಂದು ಬೀಗ ತೆಗಿತಾರೆ, ದೇವರ ದರ್ಶನ ಎಲ್ಲ ಆಗುತ್ತೆ. ಆಯ್ತಾ, ಇದು ಪೇಪರಲ್ಲಿ ಬಂದಿತ್ತಿದು. ಕಾಲವಲ್ಲದ ಕಾಲದಲ್ಲಿ ಅಂದರೆ ಒಂದು ಸಲ ಬೀಗ ಹಾಕಿದ ಮೇಲೆ ಮತ್ತೆ ಸಾಯಂಕಾಲ ತೆಗೆಯೋದು, ಮಧ್ಯದಲ್ಲಿ ತೆಗೆಯಲ್ಲ, ಅಂಥದ್ದು ತೆಗೆದಾರೆ ಇವರಿಗಾಗಿ. ಆದಮೇಲೆ ನೋಡಿದರೆ ಅರ್ಚಕರು ಬರಲೇ ಇಲ್ಲ. ಮತ್ತೆ ಬಂದದ್ಯಾರು, ಬೀಗ ತೆಗೆದದ್ಯಾರು? ಎಲ್ಲರಿಗೂ ಆಶ್ಚರ್ಯ. ಅರ್ಚಕರು ಹೇಳ್ತಾರೆ, ನಮ್ಮ ಮನೆಯಲ್ಲಿ ಅಕ್ಕಿನೇ ಇಲ್ಲ, ನಾವು ಯಾರಿಗೂ ಕೊಟ್ಟಿಲ್ಲ, ನಾವು ಬರಲೇ ಇಲ್ಲ. ಬಂದು ನೋಡಿದ್ರೆ ದೇವರು ಬಾಗಿಲು ತೆಗೆದಿದೆ, ಇವರೆಲ್ಲ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ. ಅವಾಗ ಶಿಷ್ಯರು ಕೇಳಿದರಂತೆ, ಸುತ್ತಿದ ಬಂದವರು, ಗುಣ್ಣಣ್ಣ ಎಂಥ ಕೆಲಸ ಮಾಡಿಸ್ಬಿಟ್ಟಿದೆ, ಅನುಗ್ರಹ ಆಯ್ತಪ್ಪ, ನಿನಗಾಗಿ ದೇವರು ಬಾಗಿಲ್ತಾ ಇದ್ರ? ಅವಾಗ ಅಂದ್ರಂತೆ, ಹುಚ್ಚಪ್ಪ, ನನಗೋಸ್ಕರ ತೆಗೆದಿದ್ದು. ಇಲ್ಲಿ ವಿಭೀಷಣನ ಪೂಜಾ, ದಿನಾಗಲೂ ಬೆಳಿಗ್ಗೆ ಬಂದು ಅವರು ಪೂಜಾ ಮಾಡ್ಕೊಂಡು ಹೋಗಬೇಕು. ಇವತ್ತು ಯಾವುದೋ ತೊಂದರೆಯಿಂದ ಅವರಿಗೇನೋ ಕೆಲಸ ಇತ್ತು ಬರಲಿಲ್ಲ, ಈಗ ವಿಭೀಷಣ ಬರ್ತಾ ಇದ್ದಾರಾದ್ರೆ ತೆಗೆದದ್ದಷ್ಟು ನನಗೋಸ್ಕರ ತೆಗೆದಿದ್ದಲ್ಲ ಅಂತ ಹೇಳ್ತಾರೆ. ಅದೆಂಥ ವ್ಯಾಪಾರ ಅವರದು, ಒಳಗಿಂದೆಲ್ಲ ಗೊತ್ತು ಅವರಿಗೆ. ಹಾಗೆ ಅವರು ವಿಶೇಷವಾಗಿರ್ತಕ್ಕಂಥ ತಂದೆ ವೆಂಕಟೇಶ ವಿಠ್ಠಲ ದಾಸರು ಇಬ್ಬರು ಸೇರಿಕೊಂಡು ಅಲ್ಲಿಗೆ ಬಂದು ವಿಶೇಷವಾಗಿರ್ತಕ್ಕಂಥ ಆ ಭಗವಂತನ ಮೇಲೆ ಇಬ್ಬರೂ ಸೇರಿ ತಮ್ಮ ಅಂಕಿತಗಳು ಬರುವಂತೆ ಒಂದು ಹಾಡನ್ನು ಮಾಡಿದರು ಅಂತ ಹೇಳ್ತಾರೆ. ಹಾಗೆ ದೊಡ್ಡವರ ಕಥ, ದೊಡ್ಡವರ ಚರ್ಯ ಅಳಿಯಲಿಕ್ಕೆ ನಮಗೂ ಚೂರು ದೊಡ್ಡಸ್ತಿಗೆ ಬೇಕು. ಸುಮ್ಮನೆ ಏನೋ ನಾನು ಒಂದೆರಡು ಅಕ್ಷರ ಓದ್ಕೊಂಡಿದ್ದೀನಿ ಅಂತ ಗರ್ವ ಬಂದಿದ್ದರೆ ದಾಸರಾಯರು ಅವರ ವಿಶೇಷವಾದಂಥ ಆಳವಾದ ಚಿಂತನೆ ನಮ್ಮ ಬದುಕಿಗೆ ಸಿಗೋದೇ ಇಲ್ಲ, ದೂರವಾಗಿ ಹೋಗ್ತೀವಿ. ಆ ಒಂದು ವಿಷಯದಲ್ಲಿ ದಾಸರಾಯರ ಕರುಣೆಗೆ ನಾನು ಚಿರಋಣಿಯಾಗಿದ್ದೇನೆ. ಅವರ ಪಾದಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೇನೆ. ಅವರನ್ನು ಎಷ್ಟು ಸಲ ನೆನೆದರೂ ಏನೂ ನಮ್ಮ ಋಣವೇ ತೀರಲ್ಲ, ಅಂಥ ಅನುಗ್ರಹ ಮಾಡಿದ್ದಾರೆ ಮಹಾನುಭಾವರು. ಅವರ ಪೂರ್ಣಾನುಗ್ರಹ ನಮ್ಮ ಮೇಲಿರಲಿ. ಅವರ ಒಂದು ಕೃತಿಗಳ ಪ್ರಭಾವ, ಅದರ ಅನುಷ್ಠಾನ ನಮ್ಮಲ್ಲಿ ಸದಾ ಬರಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ನನಗೂ ನಿಮಗೂ ಸದಾ ಬರಲಿ ಅಂತ ಅವರ ಅನುಗ್ರಹ ಮಾಡಲಿ, ಅವರನ್ನು ವಿಶೇಷ ಪ್ರಾರ್ಥನೆ ಮಾಡೋಣ. ದೊಡ್ಡವರವರು, ಈಗಲೂ ತಿರುಗಾಡುವಂಥ ದೇವತೆಗಳವರೆಲ್ಲ ಬಂದಿದ್ದಾರೆ ಮಹಾನುಭಾವರು. ಅವರ ಚಿಂತನ ನಮಗೆ ಸದಾ ರಕ್ಷಕರ. ಆದ್ದರಿಂದ ಇವತ್ತು ಇಬ್ಬರದ್ದು ಆರಾಧನೆ. ನಿನ್ನೆ ಅಂತೂ ಜಗತ್ತನ್ನೇ ಬೆಳಗಿರತಕ್ಕಂಥ, ವ್ಯಾಸರಾಜರ ವರ್ಧಂತಿ. ನಾವು ಯಾರ್ಯಾರದೋ ಹುಟ್ಟುಹಬ್ಬ ಆಚರಣೆ ಮಾಡ್ತೀವಿ, ಏನು ಉಪಯೋಗವಿಲ್ಲ. ನಾವು ಹುಟ್ಟಿ ನಮ್ಮ ಹುಟ್ಟುಹಬ್ಬನೂ ಗ್ರ್ಯಾಂಡಾಗಿ ಮಾಡ್ತೀವಿ. ಜಗತ್ತಿಗೆ ಬೆಳಕು ಕೊಟ್ಟಂಥ ವ್ಯಾಸರಾಯರ ಹುಟ್ಟುಹಬ್ಬ ನಿನ್ನೆ. ಅದಕ್ಕೆ ಅನೇಕ ಜ್ಞಾನಿಗಳು ಮಾಡಿದರು. ಯಪ್ಪ, ನೀವು ಹುಟ್ಟಿದ್ದು ಸಾರ್ಥಕ. ಯಾಕೆ? ಒಂದು ಕಡೆ ಒಂದು ಕೈಯಿಂದ ವಿಶೇಷವಾಗಿರೋ ಎರಡು ಕೈಗಳಲ್ವಾ ಹೇಳ್ತಾರೆ. ಶಾಪಾದಭಿಷರಾದಪಿ ಅಂತ ಹೇಳಿದಂತೆ ತ್ರಿಪಾದರಾದರ ಶಿಷ್ಯರಾಗಿ ವಿಶೇಷವಾಗಿರತಕ್ಕಂಥ ಶಾಸ್ತ್ರ ಗ್ರಂಥಗಳು, ನಯಾಮೃತ ತರ್ಕಟಾನ್ವ ಚಂದ್ರಿಕಾದಿ ಗ್ರಂಥಗಳನ್ನು ರಚನೆ ಮಾಡಿ ಜಗತ್ತನ್ನು ಮಧ್ವ ಮತವನ್ನು ಕೋಟೆಯಂತ ರಕ್ಷಣೆ ಮಾಡಿ ಜಗತ್ತಿಗೆ ಕೊಟ್ಟಂತಹ ಮಹಾನುಭಾವರು. ಇನ್ನೊಂದು ಕಡೆ ದಾಸ ಸಾಹಿತ್ಯವನ್ನು ಅದ್ಭುತವಾಗಿ ಬೆಳೆಸಿದವರು, ಅಂತರಂಗದಲ್ಲಿ ಮೈ ಮರೆತು ಭಗವಂತನ ಚಿಂತನೆ ಮಾಡಿದ ಮಹಾನುಭಾವರು ನಮ್ಮ ವ್ಯಾಸರಾದ ಗುರು ಸಾರ್ವಭೌಮರು. ಆದ್ದರಿಂದ ಅವರ ಪದಾರವಿಂದಕ್ಕೆ ನಮಸ್ಕಾರ ಮಾಡೋಣ ಎಂಬಲ್ಲಿಗೆ ಶ್ರೀಕೃಷ್ಣ ನಮಸ್ತು. ಈಗ ಸ್ವಲ್ಪ ಹೊತ್ತಿಗೇನೆ ಇವತ್ತು ಭಾಗವತ ಅಂತ ಹೌದಲ್ವೋ, ಇದೇ ಭಾಗವತ, ಭಗವದ್ಭಕ್ತರ ಕಥಾ ಭಾಗವತ, ಅದನ್ನು ಇವತ್ತು ಹೇಳಿದ್ದಾಯಿತು. ಆದ್ದರಿಂದ ಭಾಗವತ ಶ್ಲೋಕ ಹೇಳಿ ಶುರು ಮಾಡಿದ್ದಾಯಿತು. ಅದರಿಂದ ಭಗವದ್ಭಕ್ತರಲ್ಲಿ ಭಗವಂತ ಏನು ವಿಶೇಷವಾಗಿ ನಿಂತುಕೊಂಡು ಮಾಡಿಸ್ತಾನಲ್ಲ, ಅದೇ ಬಿಂಬಕ್ರಿಯ, ಅದನ್ನೇ ಭಾಗವತ ಅಂಬುದು. ಭಾಗವತದಲ್ಲಿ ಹೇಳಿದ್ದೇ ಬಿಂಬಕ್ರಿಯ. ಆ ಬಿಂಬಕ್ರಿಯ ನಾವು ಭಾಗವತರು ಹೇಳಿದ್ದನ್ನೇ ಗುರುಗಳಲ್ಲಿ ನೋಡಿದವು. ಆದ್ದರಿಂದ ಇದು ಭಾಗವತ ವಿಶೇಷವಾಗಿದ್ದು. ಇನ್ನು ಮುಂದೆ ಶ್ರೀನಿವಾಸ ಕಲ್ಯಾಣ ನೋಡೋಣ ಇವತ್ತು. ನಾಳೆ ಶ್ರೀನಿವಾಸ ಕಲ್ಯಾಣ ಮಂಗಳ. ನಾಳೆ ಒಂದು ವಿಶೇಷ ಏನು ಅಂದರೆ ಭಾಗವತದ ಸಮಯ ಶ್ರೀನಿವಾಸಕ್ಕೆ ಇಡೋ ಕಲ್ಯಾಣಕ್ಕೆ ಇಡೋದಾಗತ್ತೆ. 2 ತಾಸೊತ್ತು ಶ್ರೀನಿವಾಸ ಕಲ್ಯಾಣ ಇರುತ್ತೆ. ನಾಳೆ 7ರಿಂದ 8 ಗಂಟೆವರೆಗೂ ನಡೆಯಬೇಕಾದ ಶ್ರೀನಿವಾಸ ಕಲ್ಯಾಣದ್ದು 6 ಗಂಟೆಯಿಂದ 8 ಗಂಟೆ 2 ತಾಸು ಇರುತ್ತೆ. ಇವತ್ತು ಮಾಮೂಲಾಗಿ 1 ತಾಸು ಇರುತ್ತೆ. ಆ ಪ್ರಕಾರ ತುಂಬ ಇದೆ ಹೇಳಬೇಕಾಗಿದ್ದ. ಆದ್ದರಿಂದ ನಾಳೆ ಶ್ರೀನಿವಾಸ ಕಲ್ಯಾಣ ಮಂಗಳ. ಶ್ರೀಕೃಷ್ಣಾರ್ಪಣೆ.